श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणस्य उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नुमः। वाजराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोऽहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुख्यन्तियं सूरयः तेजोवारिमृदाम्बधा विनिमयो यत्र त्रिसर्गो मृषा धाम्ना स्वेन सदा निरस्तघुवकं सत्यं परं धीमहि। श्री गुरुभ्यो नमः। हरिः ओम्। कृष्ण ಮಥುರಾ ನಗರಕ್ಕೆ ಬರ್ತಾ ಇದ್ದಾನೆ. ಎಲ್ಲ ಗೋಪರಿಂದ ಕೂಡಿಕೊಂಡು ಮಥುರಾ ನಗರವನ್ನು ನೋಡ್ತಾ ಇದ್ದಾರೆ. ಅಷ್ಟರೊಳಗೆ ಕಂಸನ ಅಗಸರವ ಬರ್ತಾ ಇದ್ದಾನೆ. ಅವ ಹೊಸದಾದ ವಸ್ತ್ರಗಳನ್ನು ತಗೊಂಡು ಕಂಸನಿಗೆ ಹೋಗ್ತಾ ಇದ್ದರೆ ಕೃಷ್ಣ ಕೇಳಿದ, ಕೊಡು ನಮಗೆ ವಸ್ತ್ರ. ಕೊಟ್ಟಿಲ್ಲ. ಅವನನ್ನು ಕೊಂದು ಆ ವಸ್ತ್ರವನ್ನೆಲ್ಲ ತಾವು ತಗೊಂಡು ತಮ್ಮವರಿಗೆ ಕೊಟ್ಟ. ನಂತರ ವಿಶೇಷವಾಗಿ ವಸ್ತ್ರ ಆದ ಮೇಲೆ ಗಂಧ, ವಿಶೇಷವಾಗಿರ್ತಕ್ಕಂಥ ಮಾರ್ಗದಲ್ಲಿ ತ್ರಿವಕ್ರ ಬರ್ತಾ ಇದ್ದಾಳೆ, ಮೂರು ಡೊಂಕು ಶರೀರ. ಕೇಳಿದ, ಕೈಯಲ್ಲಿ ಸುಗಂಧವ ಭರಿತವಾದಂತಹ ಗಂಧ ಇತ್ತು, ಕೊಡ್ತೀಯ? ಇಲ್ಲಿ ನೋಡಬೇಕಾಗಿದ್ದು ಭಗವಂತ, ಅವನಿಗೆ ಇದು ಯಾವುದೂ ಬೇಡದಿದ್ರು, ಇದು ಯಾವುದೂ ಬೇಡದಿದ್ರು ತಾನಾಗಿ ಬಂದು ಕೇಳ್ತಾ ಇದ್ದಾನೆ. ಯಾಕೆ ಅವನದ್ದೇ ನಮಗೆ ಅವನು ಕೊಟ್ಟಿದ್ರು, ಅವನದ್ದೇ ಎಲ್ಲ ಸ್ವತಂತ್ರ, ಅವನೇ ಎಲ್ಲ, ಅವನದ್ದೇ ನಮಗೆ ಕೊಟ್ಟಿದ್ರು, ಅವನಿಗೆ ಕೊಡಬೇಕೆಂಬ ಎಚ್ಚರ ನಮಗೂ ಇಲ್ಲ. ಹೇಗೆ ಮಕ್ಕಳಿಗೆ ತಂದೆ ತಾಯಿ ತಿನ್ನುವ ಪದಾರ್ಥಗಳನ್ನು ಕೊಟ್ಟ ಮೇಲೆ ಆ ಮಕ್ಕಳಿಗೆ ಇದು ಚೂರು ಅಪ್ಪ ಅಮ್ಮನಿಗೆ ಕೊಟ್ಟು ತಿನ್ನೋಣ ಎಂಬ ಬುದ್ಧಿಯೇ ಇರಲ್ಲ, ತಮ್ಮ ಪಾಡಿಗತ ತಿಂತಾ ಇರ್ತವೆ. ಅದಕ್ಕೆ ಆ ಬುದ್ಧಿ ಚೂರು ಹುಟ್ಟು ಹಾಕೋಣ ಅಂತ ಹೇಳಿ ಅಪ್ಪ ಅಮ್ಮ ನಂಗೆ ಕೊಡ್ತೀಯಾ ಅಂತ ಕೇಳ್ತಾರಲ್ವ. ಅದೇ ಥರ ಕೃಷ್ಣ ಕೇಳ್ತಾ ಇದ್ದಾನೆ, ಗಂಧ ಕೊಡ್ತೀಯ? ಗಂಧ ಹೊರಗೆ ಕೇಳಿದ, ಒಳಗೆ ಗಂಧ ಕೊಟ್ಟ, ಸುಗಂಧ ಜ್ಞಾನ. ತ್ರಿವಕ್ರ ಹೇಳ್ತಾ ಇದ್ದಾಳೆ, ಸ್ವಾಮಿ ನಿನಗಲ್ಲದೆ ಇನ್ಯಾರಿಗೆ ಕೊಡಬೇಕಯ್ಯ ಈ ಗಂಧ? ಈ ಪ್ರಪಂಚದಲ್ಲಿ ಯಾರ ಯಾರ ಮೂಗು ಗಂಧವನ್ನು ಮೂಸುತ್ತೋ, ಗಂಧ ಆಘ್ರಾಣ ಮಾಡುತ್ತೋ, ಅಲ್ಲಿ ನೀನಿದ್ದೇ ಆಘ್ರಾಣ ಮಾಡಬೇಕು. ಇಲ್ಲದಿದ್ದರೆ ಸ್ವತಂತ್ರವಾಗಿ ಗಂಧವನ್ನು ಸ್ವೀಕಾರ ಮಾಡುವಂಥ ಮೂಗು ಹೊಂದಿಲ್ಲಯ್ಯ. ಸಂತೋಷಪಟ್ಟ, ಗಂಧ ಸ್ವೀಕಾರ ಮಾಡಿದ. ಅಷ್ಟೇ ಅಲ್ಲ, ಆಕೆಗೆ ಮೂರು ಡೊಂಕಾಗಿದ್ದ ಶರೀರ ಸರಿ ಮಾಡಿದ, ಸುಂದರ ಶರೀರ ಕೊಟ್ಟ, ಸುಂದರ ಶರೀರ ಕೊಟ್ಟ. ಅದಕ್ಕೆ ಹೊರಗಿನ ವ್ರತಗಳಲ್ಲಿ, ಅನೇಕ ವ್ರತಗಳಲ್ಲಿ ಇದೊಂದು ವ್ರತ. ಏನದು ಅಂದರೆ, ದೇವರಿಗೆ ಗಂಧ ಸಮರ್ಪಣೆ ಮಾಡಿದರೆ ನಮಗೆ ಒಳ್ಳೆ ರೂಪ ಬರುತ್ತೆ. ಕೇಳಿದ್ರು ಈ ಹೊರಗಿನ ರೂಪ ಕಟ್ಟಿಕೊಂಡು ಏನು ಮಾಡಬೇಕು? ಅದೆಷ್ಟೇ ಚೆನ್ನಾಗಿರುವ ರೂಪ ಬಂದರು, ಎಷ್ಟೇ ಜನ್ಮಗಳಲ್ಲಿ ಬಂದರು, ಕೊನೆಗೆ ಅದನ್ನು ಚಿತಿಯ ಮೇಲಿಟ್ಟು ಸುಟ್ಟು ಹಾಕಬೇಕಲ್ವ? ಅದೆಷ್ಟೇ ಸುಂದರವಾದ ರೂಪ ಬಂದರೂ ಕಾಲೆಯೇ ಕಾಲೆಯೇ ಕಾಲೆ ಬದಲಾಗ್ತಾ ವಿಕಾರ ಆಗಲೇಬೇಕಲ್ವ? ಮತ್ತೆ ಈ ವಿಕಾರ ಆಗುವಂಥ ಒಂದು ಕಾಲು ಟನ್ ಕಟ್ಟಿಗೆಯಲ್ಲಿ ಸುಟ್ಟು ಹೋಗುವಂಥ ಈ ಸೌಂದರ್ಯಕ್ಕಾಗಿ ಗಂಧ ದೇವರಿಗೆ ಯಾಕೆ ಕೊಡಬೇಕು? ದೇವರಿಗೆ ಗಂಧ ಕೊಡೋದು ಯಾಕೆ ಅಂದರೆ ಸುಗಂಧ ಅಂದರೆ ಒಳ್ಳೆ ಜ್ಞಾನನೇ ಬೇಕು ನಮಗೆ, ಜ್ಞಾನ ಕೊಡು ಅಂತ ಕೇಳಬೇಕು. ಅದು ಬರೀ ಜ್ಞಾನ ಕೇಳಿದರೂ ಉಪಯೋಗವಿಲ್ಲ. ದಾಸರು ಹೇಳ್ತಾರೆ, ಅನುಭವದಿಂದ ಕೂಡಿದ ಜ್ಞಾನ, ಅನುಭವದ ಭಕುತಿ, ಅನುಭವದ ವಿರಕುತಿ ದಯಪಾಲಿಸು ಹರಿಯೇ. ಹಾಗೆ ವಿಶೇಷವಾಗಿರತಕ್ಕಂಥ ತ್ರಿವಕ್ರಿಗೆ ಅನುಗ್ರಹ ಮಾಡಿ ಸುಧಾಮನ ಹತ್ರ ಹೋಗ್ತಾ ಇದ್ದಾರೆ ಮಾಲಾಕಾರ. ಮಾಲಾಕಾರ ದೇವತೆಗಳೇ ಅಲ್ಲಿ ಬಂದು ಕೂತಿದ್ದಾರೆ. ಅಲ್ಲಿ ಆ ಒಂದು ಕ್ಷಣಕ್ಕಾಗಿ, ಆ ಕೃಷ್ಣನ ಸೇವಾಕ್ಕಾಗಿ ಬಂದು ಕಾದುಕೊಂಡಿದ್ದಾರೆ. ಕೃಷ್ಣನ ಕೊರಳು ತುಂಬ ಸುಂದರವಾದ ಮಾಲೆಯನ್ನು ಹಾಕಿದ. ಕೃಷ್ಣ ಕೇಳಿದ, ಏನು ಬೇಕು ನಿನಗೆ? ಏನು ಬೇಕು ಅಂದರೆ ಏನು ಕೊಡಬಲ್ಲ ಕೃಷ್ಣ ಅಂಬೋದು ಅವನಿಗೆ ಗೊತ್ತಿರಬೇಕಲ್ಲ. ಕೃಷ್ಣನ ಶಕ್ತಿ ಪರಿಚಯ ಇದೆಯಾ? ಇದೆ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನಿನ್ನ ಲಚಂಚಲ ಭಕ್ತಿ ಕೊಡು ಅಂತ ಕೇಳಿಕೊಳ್ತಾರೆ. ಇದು ಅದ್ಭುತವಾಗಿರತಕ್ಕಂಥ ಆ ವ್ಯಕ್ತಿಗಳಲ್ಲಿ ಭಗವಂತ ಕೊಟ್ಟಂತಹ ಜ್ಞಾನದ ಪರಾಕಾಷ್ಠ. ಅವರಿಗೆ ಅನುಗ್ರಹ ಮಾಡಿ ನಂತರ ಧನುಶಾಲೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಧನುಸ್ಸನ್ನು ತುಂಬ ಜನ ಮಹಾ ಮಹಾ ಮಲ್ಲರು ಹೊತ್ತುಕೊಂಡು ಬಂದರೂ ಕಷ್ಟ ಆಗಿತ್ತು. ಅಂಥದ್ದನ್ನು ಕೃಷ್ಣ ಎಡಗೈಯಿಂದ ಎತ್ತಿದ. ಹಗ್ಗ ಹಾಕಿ ಕಟ್ಟಲಿಕ್ಕೆ ನೋಡಿದ್ರೆ ಮೃದೇ ಹೋಗ್ತದು. ಆವಾಗ ಕಂಸನಿಗೆ ಭಯ ಆಗ್ತಾ ಇದೆ, ದುಶ್ಶಕುನಗಳೆಲ್ಲ ಕಾಣಿಸ್ತಾ ಇದೆ. ರಾತ್ರಿಯೆಲ್ಲ ಎದ್ದಿದ್ದಾನೆ. ಮಾರನೆಯ ದಿನ ಎಲ್ಲ ರಂಗಮಂಟಪದಲ್ಲಿ, ಮಂಚಗಳಲ್ಲಿ ಅಂದರೆ ಆಸನಗಳಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಕೃಷ್ಣ ಬಂದರೆ, ಬಲರಾಮ ಬಂದರೆ ಮಾರ್ಗದಲ್ಲೇ ಕೊಂದು ಬಿಡಬೇಕು ಅಂತ ಕುವಲಯ ಪೀಡ ಆನೆ. ಅದಕ್ಕೆ 10,000 ಆನೆಗಳ ಬಲ, ದೈತ್ಯ ವರಬಲದಿಂದಿದ್ದಾನೆ. ಮಾವಟಿಗನು ಅಂಥವನೇ. ಕೃಷ್ಣನ ಮೇಲೇ ಆ ಆನೆಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಟ್ರೈನಿಂಗ್ ಕೊಟ್ಟು. ಕೃಷ್ಣ ನೋಡಿದ, ಬಲರಾಮ ನೋಡಿದ, ಅದರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿದಂತೆ ಆಡಿ ಕೊಂದು ಹಾಕಿದ್ದಾರೆ. ಅದರ ದಂತಗಳನ್ನು ಕೀಳಿದ್ದಾರೆ, ಭುಜದ ಮೇಲೆ ಹಾಕ್ಕೊಂಡು ರಂಗಮಂಟಪಕ್ಕೆ ಬರ್ತಾ ಇದ್ದಾರೆ. ಬಂದು ಅಲ್ಲಿ ವಿಶೇಷವಾಗಿರತಕ್ಕಂಥ ಮಲ್ಲರಿದ್ದಾರೆ, ಚಾಣೂರ ಮುಷ್ಟಿಕ ಮೊದಲಾದಂಥ ಎಲ್ಲ ಮಲ್ಲರಿದ್ದಾರೆ. ಆ ಮಲ್ಲರ ಒಂದು ಕ್ರಮ ಏನು ಅಂದರೆ, ಆ ಮಲ್ಲ ಯುದ್ಧದಲ್ಲಿ ಅವ್ರ ಜೊತೆಗೆ ಯಾರು ಬರ್ತಾರೋ ಕೊನೆಗೆ ಸೋತವರನ್ನು ಕೊಲ್ಲೋದೇ ಅವರದ್ದು. ಅದಕ್ಕೆ ಹೆದರ್ತಾ ಇದ್ರು ಅವ್ರ ಜೊತೆಗೆ ಮಲ್ಲ ಯುದ್ಧ ಅಂದರೆ. ನೋಡುತ್ತಾರೆ ಕಂಸ ಯಾರು ಕರೆಸ್ತಾನೆ ಅಂತ ನೋಡಿದರೆ ಚಿಕ್ಕ ಹುಡುಗರಿವರು. ಅಯ್ಯೋ, ಕೊನೆಗೆ ಯಾರು ಮೊದಲು ಪ್ರಹಾರ ಮಾಡಬೇಕು ಅಂದಾಗ ರಾಮಕೃಷ್ಣರು ಅವರೇ ಮಾಡಬೇಕು ಚಿಕ್ಕವರು ಅಂತ ತೀರ್ಮಾನ ಆಯಿತು. ಅವ್ರು ನೋಡ್ತಾ ಇದ್ದಾರೆ ಇವರು ಏನು ಮಾಡ್ತಾರೆ ಅಂತ ಹೇಳಿ. ಅವರಿಗೆ ಆಶ್ಚರ್ಯ, ಗಾಳಿಯಲ್ಲಿ ಏಳುತ್ತಾ ಇದ್ದಾರೆ, ನೋಡ್ತಾರೆ ಅವರಿಬ್ಬರೇ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿ ಬಡದು ಅವರನ್ನ ಕೊಂದು ಹಾಕ್ತಾ ಇದ್ದಾರೆ. ಅವರ ಕಣ್ಣಲ್ಲಿ ಸತ್ತು ಹೋದಂಥ ಅವರ ಕಣ್ಣಲ್ಲಿ ಆಶ್ಚರ್ಯ ಹಾಗೇ ಇತ್ತು. ಓ, ನಾವು ಸತ್ತು ಹೇಗೋದು ಅಂತ ಹೇಳಿ ಆ ರೀತಿಯಲ್ಲಿ ಅವರನ್ನು ಕೊಂದು ಹಾಕ್ತಾ ಇದ್ದಾರೆ. ನಂತರ ಕಂಸ ವಿಶೇಷವಾಗಿರತಕ್ಕಂಥ ತನ್ನ ಸೈನ್ಯವನ್ನು ಕಳಿಸಲಿಕ್ಕೆ ಹೋದರೆ ಆವಾಗ ವಿಶೇಷವಾಗಿ ಕೃಷ್ಣ ಹಾರತಾ ಇದ್ದಾನೆ. ಹಾರಿ ಕಂಸನ ಶಿಖೆಯನ್ನು ಹಿಡಿದುಕೊಂಡು ಸೆಳೆದ ಎದೆಗೆ ಕಾಲು ಹಾಕಿ ಹೊಡೆದು ಸೆಳೆದು ಅವನನ್ನು ಕತ್ತು ಹಿಚುಕಿ ಕೊಂದು ಹಾಕ್ತಾ ಇದ್ದಾನೆ. ಅದರಲ್ಲಿ ಕಾಲು ಹಾಕಿ ಎದೆಗೆ ಹೊಡೆದ ಯಾಕೆ? ಅದಕ್ಕೆ ಹೇಳಿದರು, ಒಳಗೆ ಭೃಗು ಮಹರ್ಷಿಗಳು ಕೂತಿದ್ದಾರೆ, ದೇವರನ್ನು ಕಾಲು ಹಾಕಿ ಹೊಡೆದರಲ್ಲ, ಅದಕ್ಕೆ ದೇವರು ಕಾಲು ಹಾಕಿ ಹೊಡೆದ, ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ. ಒಳಗಿಂದ ಭೃಗು ಮಹರ್ಷಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ತಂದೆ ತಾಯಿಗಳ ನಿಗಡ ಬಂಧವನ್ನು ಬಿಡಿಸಿ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಉಗ್ರಸೇನಿಗೆ ಪಟ್ಟ ಕಟ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಕೃಷ್ಣ ಇಷ್ಟು ಮಾಡಿದ ಕಾಲಕ್ಕೆ ಎಷ್ಟು ವಯಸ್ಸಾಯಿತು ಕೃಷ್ಣನಿಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಉಪನಯನದ ಸಮಯ. ಅದಕ್ಕೆ ಹೇಳ್ತಾರೆ, ಚಿಕ್ಕವ, ಉಪನಯನಕ್ಕಿಂತ ಚಿಕ್ಕ 8 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲೇ ಗೋಕುಲದಲ್ಲಿ ಇದ್ದವ. ಬಂದಂಥ ಗೋಪಿಕಾ ಸ್ತ್ರೀಯರೆಲ್ಲ, ದೊಡ್ಡ ದೊಡ್ಡವರೆಲ್ಲ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಇರತಕ್ಕಂಥವರು ಆ ಚಿಕ್ಕ ಕೂಸಿನ ಹತ್ರ ಬಂದರೆ, ಅದಕ್ಕೆ ವಾಜರಾಜರು ಕೇಳ್ತಾರೆ, ಮಕ್ಕಳ ಆಟಿಕೆಯಲ್ಲಿ ಮಕ್ಕಳ ಮನಸ್ಸು ಹೆಂಗಸರಿಗೆ ಎರಗುವುದೇ? ಸಾಮಾನ್ಯ ಮಕ್ಕಳಿಗೆ ಎರಗಲ್ಲ, ಈ ಮಗುವಿಗೆ ಎರಗತ್ತಾ? ಸ್ವಲ್ಪ ಆಲೋಚನೆ ಮಾಡಿ ಅಂತ ಅವನ ತತ್ವದ ಪರಿಚಯ ಮಾಡಿಕೊಡ್ತಾರೆ. ದೋಷರಹಿತವಾದ ಅವನ ತತ್ವವನ್ನು ಪರಿಚಯ ಮಾಡಿಕೊಡ್ತಾರೆ. ನಂತರ ಕೃಷ್ಣನಿಗೆ ಉಪನಯನ, ಕೃಷ್ಣ ರಾಮರಿಗೆ ಉಪನಯನ ಮಾಡಿ ಸಾಂದೀಪನಿ ಆಚಾರ್ಯರ ಹತ್ರ ಗುರುಕುಲದಲ್ಲಿ ವಾಸಕ್ಕೆ ಬಿಡ್ತಾ ಇದ್ದಾರೆ. ಅದೆಂಥ ಭಾಗ್ಯ, ಜಗತ್ತಿಗೆ ಗುರುವಾಗಿರತಕ್ಕಂಥ ಭಗವಂತನಿಗೆ ಗುರುವಾಗತಕ್ಕಂಥ ಭಾಗ್ಯ. ನೋಡಿದ್ರು ಗೊತ್ತಾಯ್ತು ಅವರಿಗೆ, ಈ ವ್ಯಕ್ತಿ ಪಾಠ ಕಲೀಲಿಕ್ಕೆ ಬಂದದ್ದಲ್ಲ, ಪಾಠ ಹೇಳ್ಕೊಡುವವ. ಅದಕ್ಕಾಗಿ ತಮಗೆ ಗೊತ್ತಿದ್ದೆಲ್ಲ ದೇವರ ಮುಂದೆ ಒಪ್ಪಿಸಿದರು ಪಾಠ. ಕೊನೆಗೆ ಸತ್ತ ಮಗನನ್ನೇ ತಂದು ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟು ಕೃಷ್ಣ ಬರ್ತಾ ಇದ್ದಾನೆ. ಇಲ್ಲೂ ನೋಡಬೇಕು ನಾವು, ಭಗವಂತ ಅಸಾಧ್ಯವಾದ ಕೆಲಸವನ್ನು ಮಾಡಿಕೊಟ್ಟ ಅವರಿಗೆ. ನಾವು ಭಗವಂತನ ಪಾದ ಹಿಡಿದರೆ ನಮಗೂ ಅಸಾಧ್ಯವಾದ ಯಾವುದಿರುತ್ತೆ ಅವೆಲ್ಲ ಮಾಡಿಕೊಡ್ತಾನೆ ಭಗವಂತ. ಇಲ್ಲಿ ಅಸಾಧ್ಯ ಯಾವುದು? ನಮಗಸಾಧ್ಯ, ಅವನಿಗಲ್ಲ. ನಂತರ ಉದ್ಧವನಿಗೆ ಹೇಳಿ ಗೋಕುಲಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಎಲ್ಲರನ್ನ ಸಮಾಧಾನ ಮಾಡಿ ಬರಬೇಕು ಅಂತ. ನಂತರ ಕೃಷ್ಣನನ್ನು ನೆನೆಸಿ ನೆನೆಸಿ ನಂದಗೋಪ ಮತ್ತು ವಿಶೇಷವಾಗಿ ಯಶೋಧಾದೇವಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಅವರೆಲ್ಲರ ಸಾಂತ್ವನ ಮಾಡ್ತಾ ಇದ್ದಾನೆ ಉದ್ಧವ. ಅವರೆಲ್ಲರಿಗೂ ಹೇಗಿದ್ದಾರೆ ಅಂದರೆ, ಎಲ್ಲಿ ನೋಡಿದರೂ ಕೃಷ್ಣನೇ ಕಾಣಿಸ್ತಾ ಇದ್ದಾನೆ ಅವರಿಗೆ. ಅವನು ಕೂತದ್ದು ನಿಂತದ್ದು ಎಲ್ಲವೂ ನೆನಪಾಗ್ತಾ ಇದೆ, ಅವನನ್ನೇ ನೆನೀತಾ ಇದ್ದಾರೆ. ಇನ್ನ ಗೋಪಿಕಾ ಸ್ತ್ರೀಯರೆಲ್ಲರೂ ಬಂದು ಉದ್ಧವನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಉದ್ಧವ ಕೊನೆಗೆ ಹೇಳುತ್ತ, ಕೃಷ್ಣನ ವಿಹಾರವನ್ನು ನೆನೆಸಿಕೊಂಡು ನೆನೆಸಿಕೊಂಡು ಅವರು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದನ್ನು ನೋಡಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನನಗಿನ್ನೊಂದು ಜನ್ಮ ಅಂತ ಇರುವುದಾದರೆ ಗೋಪಿಕಾಸ್ತ್ರೀಯರು ಓಡಾಡುವಂತಹ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ, ಯಾವ ಅಧ್ಯಯನಾದಿಗಳೂ ಇಲ್ಲದೆ ಇಂತಹ ಪರಾಕಾಷ್ಠ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಇವರು. ಯಾವ ಜನ್ಮಕ್ಕೆ ಬರಬೇಕು ಇಂತಹ ಭಕ್ತಿ ಅಂತ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಅವತಾರ ಆಗಿರತಕ್ಕಂಥ ಉದ್ಧವನ ಬಾಯಿಂದ ಬಂದಿರತಕ್ಕಂಥ ಉದ್ಗಾರದ ಮಾತುಗಳವು. ಅವರು ದೇವರಲ್ಲಿ ಮಾಡಿದ ಪ್ರೀತಿಯ ಪರಾಕಾಷ್ಠವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಯೋಗಿಗಳಿಗೂ ಬರುವುದು ಸುದುರ್ಲಭ, ಇಂಥದ್ದು ಹೇಗೆ ಬಂತು ಇವರಿಗಿದು? ಅದ್ಭುತವಾಗಿರತಕ್ಕಂಥ ಆ ಭಗವಂತನ ಒಡನಾಟ, ಭಗವಂತನ ನೆನಪು, ಅದು ನೋಡಿ ಆಶ್ಚರ್ಯ ಪಡ್ತಾ ಇದ್ದ. ನಂತರ ವಿಶೇಷವಾಗಿ ಅಲ್ಲಿ ಉದ್ಧವ ಸ್ವಲ್ಪ ಕಾಲ ಇದ್ದುಕೊಂಡು, ಕೆಲವು ತಿಂಗಳುಗಳ ಕಾಲ ಇದ್ದುಕೊಂಡು ನಂತರ ತಿರುಗಿ ಬರ್ತಾ ಇದ್ದಾನೆ ಮಥುರಾ ಪಟ್ಟಣಕ್ಕೆ. ಕೃಷ್ಣ ತ್ರಿವಕ್ರಗೆ ಅನುಗ್ರಹ ಮಾಡಿದ, ಮದುವೆ ಮಾಡಿಕೊಂಡ. ನಂತರ ಅಕ್ರೂರನ ಹತ್ರ ಬರ್ತಾ ಇದ್ದಾನೆ ಕೃಷ್ಣ. ಹೇ ಅಕ್ರೂರ, ಪಾಂಡವರ ಹತ್ರ ಹೋಗಿ ಅವರ ಯೋಗಕ್ಷೇಮ ನೋಡಿಕೊಂಡು ಬಾರಯ್ಯ. ಧೃತರಾಷ್ಟ್ರನ ಮಗನಾಗಿರತಕ್ಕಂಥ ದುರ್ಯೋಧನ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅವರಿಗೆ ಅಂತ ಗೊತ್ತಾಯಿತು. ಸ್ವಲ್ಪ ನೋಡಿಕೊಂಡು ಬಾ ಅಂತ ಅವರಿಗೆ ಹೇಳಿ ಕಳಿಸಿದರೆ ಅಕ್ರೂರ ಹಸ್ತಿನಾಪುರಕ್ಕೆ ಬಂದು ಅಲ್ಲಿ ಧೃತರಾಷ್ಟ್ರನಿಗೆ ಹಿತೋಪದೇಶವನ್ನು ಕೊಟ್ಟ. ನಂತರ ಕೃಷ್ಣನಿಗೆ ಬಂದು ಅವರ ಪರಿಸ್ಥಿತಿಯನ್ನೆಲ್ಲ ಧೃತರಾಷ್ಟ್ರಾದಿಗಳು ದುರ್ಯೋಧನಾದಿಗಳೆಲ್ಲ ಹೇಗೆ ಪಾಂಡವರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬಿಡ್ತಾ ಇದ್ದಾರೆ. ನಂತರ ಕೃಷ್ಣ ವಿಶೇಷವಾಗಿ ಕಂಸನನ್ನು ಕೊಂದದ್ದಕ್ಕೆ ಕಂಸರ ಹೆಂಡತಿಯರು ಜರಾಸಂಧನ ಮಕ್ಕಳು ಅಸ್ಥಿಪ್ರಾಸ್ತಿಯರು ಅವರಿಬ್ಬರು ಹೋಗಿ ಅವರ ತಂದೆಗೆ ಜರಾಸಂಧನಿಗೆ ಹೇಳ್ತಾರೆ, ತಮ್ಮ ವಿರೂಪತನಕ್ಕೆ ಇವನೇ ಕಾರಣ ಕೃಷ್ಣ ಅಂತ ಹೇಳಿದಾಗ ಅದಕ್ಕೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಪರಾಜಯವನ್ನೇ ಹೊಂದುತ್ತಾ ಇದ್ದಾನೆ. ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ ಕೃಷ್ಣರಾಮನ ಮೇಲೆ ಯುದ್ಧಕ್ಕೆ ಬಂದಂಥ ಆ ದೊಡ್ಡ ಸೈನ್ಯವನ್ನು ನೋಡಿ ಕೃಷ್ಣ ಬಲರಾಮ ಸಾತ್ಯಕಿ ಎಲ್ಲರೂ ಸೇರಿಕೊಂಡು ಬಹಳ ಸ್ವಲ್ಪ ಸೈನ್ಯ ಆಗಿತ್ತು ಇವರು. ಇದು ಹೋಗ್ತಾ ಇದ್ರೆ ಮಥುರಾಪಟ್ಟಣದ ಗೋಪುರಗಳ ಮೇಲೆ ನಿಂತಂಥ ಅವರೆಲ್ಲ ಅಂದುಕೊಂಡ್ರಂತೆ, ಅಯ್ಯೋ ಇಷ್ಟು ದೊಡ್ಡ ಸೈನ್ಯ ಅವ್ರದ್ದು, ನಮ್ಮೂರು ಸ್ವಲ್ಪ ಇದೆ, ಬದುಕ್ತಾರೋ ಇಲ್ಲೋ ಅಂತ. ಕೊನೆಗೆ ಕೃಷ್ಣ ಬಲರಾಮರಿಬ್ಬರು ತಮ್ಮ ನಿಜಾಯುಧಗಳನ್ನು ಸ್ಮರಣೆ ಮಾಡಿದಾಗ ಆಕಾಶದಿಂದ ಆಯುಧಗಳು ಬರ್ತಾ ಇವೆ. ಕೃಷ್ಣನ ಕೈಯಲ್ಲಿ ಧನುಸ್ಸು, ಅದ್ಭುತವಾದ ಬಾಣಗಳ ವರ್ಷಗಳನ್ನು ಸುರಿಸಿ ಎದುರಿಗಿರತಕ್ಕಂಥ ಸೈನ್ಯದಲ್ಲಿ ಎಲ್ಲರಿಗೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ತಲೆಗಳೆಲ್ಲ ಕತ್ತರಿಸಿ ಕತ್ತರಿಸಿ ಹೋಗ್ತಾ ಇದೆ. ಯಾರೂ ಉಳಿದಿಲ್ಲ, ಕೊನೆಗೆ ಉಳಿದದ್ದುವನೇ ಜರಾಸಂಧ. ವಿಶೇಷವಾಗಿರತಕ್ಕಂಥ ಜರಾಸಂಧನನ್ನು ಪುನಃ ಕಳಿಸಿಕೊಡ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಜರಾಸಂಧನನ್ನು ಕೊಲ್ಲಬೇಕಾದ ಪ್ರಸಂಗ ಬಂದಾಗ ಆಕಾಶವಾಣಿ ಆಗ್ತಾ ಇದೆ ಬಲರಾಮ ದೇವರಿಗೆ, ಜರಾಸಂಧನನ್ನು ಕೊಲ್ಲುವುದು ಭೀಮಸೇನ ನೀವಲ್ಲ ಅಂತ ಹೇಳಿದಾಗ ಬಿಟ್ಟು ಬಿಡ್ತಾ ಇದ್ದಾರೆ. ಹಾಗೆ ಅನೇಕ ಸಲ 18 ಬಾರಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಜರಾಸಂಧ. ಸೋತು ಸೋತು ಹೋಗ್ತಾನೆ, ಪ್ರತಿಯೊಂದು ಸಲ ಬರ್ತಾನೆ. ಬರುವ ಕಾಲಕ್ಕೆ 20-30 ಅಕ್ಷೋಹಿಣಿ ಸೈನ್ಯಗಳನ್ನು ಕರ್ಕೊಂಡು ಬರ್ತಾನೆ. ಎಲ್ಲರನ್ನ ಹತ ಹಾಕಿದರೆ, ಇವನನ್ನು ಬಿಟ್ಟುಕೊಟ್ರೆ ಮತ್ತ ಹೋಗಿ ಕರ್ಕೊಂಡು ಬರ್ತಾ ಇದ್ದಾನೆ. ಇವರಿದ್ದ ಕಡೆಗೆ ಎಲ್ಲ ಸೈನ್ಯಗಳನ್ನು ಕರ್ಕೊಂಡು ಬಂದು ಕೊಲ್ಲಲಿಕ್ಕೆ ಅನುಕೂಲ ಮಾಡಿಕೊಟ್ಟವನೇ ಅವನು. ಕೊನೆಗೆ ಇಷ್ಟು ಇದರ ಮಧ್ಯದಲ್ಲೇ ಕೃಷ್ಣನಿಗೆ ವಿಶೇಷವಾಗಿ ಗೋಮಂತ ಪರ್ವತಕ್ಕೆ ಹೋಗಬೇಕು ಅಂತ ಮನಸ್ಸಾಯಿತು. ಅದಕ್ಕಾಗಿ ಬಲರಾಮನ ಜೊತೆಗೆ ಗೋಮಂತ ಪರ್ವತಕ್ಕೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಪರಶುರಾಮ ದೇವರ ದರ್ಶನ, ನಂತರ ಶೃಗಾಲ ವಾಸುದೇವರ ಸಂಹಾರ ಮಾಡಿ ಗೋಮಂತ ಪರ್ವತಕ್ಕೆ ಹೋಗಿ ಅಲ್ಲಿ ಪ್ರವರ್ಷಣಗಿರಿಗೆ ಸೇರಿಕೊಂಡು ಸಂತೋಷವಾಗಿದ್ದು ತಿರುಗಿ ಬರ್ತಾರೆ. ಪುನಃ ವಿಶೇಷವಾಗಿ ರಾಮಕೃಷ್ಣರಿಬ್ಬರು ಕೂಡ ಅಲ್ಲಿರುವಾಗ ಗರುಡ ದೇವರು ದೇವರ ಕಿರೀಟವನ್ನು ತಂದು, ಬಲಿ ಮಹಾರಾಜ ಕದ್ದೊಯ್ದಂಥ ಕಿರೀಟವನ್ನು ತಂದು ದೇವರಿಗಿಟ್ಟು ತಾನು ಸೇವಾ ಮಾಡಬೇಕೆಂಬ ವಿಶೇಷವಾಗಿರತಕ್ಕಂಥ ಪ್ರಾರ್ಥನೆಯನ್ನು ಮಾಡುವುದನ್ನು ತಿಳಿಸಿಕೊಡ್ತಾ ಇದ್ದ. ನಂತರ ಇಷ್ಟರೊಳಗೆ ಕಾಲಯವನನು ಬರ್ತಾ ಇದ್ದಾನೆ, ಜರಾಸಂಧನು ಇನ್ನೊಂದು ಕಡೆ ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ನೋಡಿದ, ರಾತ್ರೋ ರಾತ್ರಿ ವಿಶೇಷವಾಗಿ ದ್ವಾರಕಾ ನಗರ ನಿರ್ಮಾಣ, ಎಲ್ಲರನ್ನ ಅಲ್ಲಿ ಕಳಿಸಿಕೊಡ್ತಾ ಇದ್ದಾನೆ. ಸಮುದ್ರ ಮಧ್ಯದಲ್ಲಿ ನಿರ್ಮಾಣ, ಅದ್ಭುತವಾದಂತಹ ಪಟ್ಟಣ. ಎಲ್ಲರೂ ಮಥುರಾ ಪಟ್ಟಣದಲ್ಲಿದ್ದವರೆಲ್ಲ ಬೆಳಿಗ್ಗೆ ಏಳೋದ್ರೊಳಗೆ ದ್ವಾರಕೆ ಸಮುದ್ರ ಮಧ್ಯದಲ್ಲಿದ್ದಾರೆ. ಆಶ್ಚರ್ಯ ಎಲ್ಲರಿಗೂ. ಅಂಥ ಕೃಷ್ಣ ಬಲರಾಮರಿಬ್ಬರು ಮಾತ್ರ ಇದ್ದಾರೆ ಆ ಪಟ್ಟಣದಲ್ಲಿ. ಕಾಲಯವನ ಬರ್ತಾ ಇದ್ದಾನೆ. ಕಾಲಯವನ ಸಂಹಾರಕ್ಕಾಗಿ ಕೃಷ್ಣ ಹೊರಗೆ ಬಂದು, ಅಲ್ಲಿ ಸುಂದರವಾದ ಪ್ರಸಂಗ. ಕಾಲಯವನ ಕೃಷ್ಣನನ್ನು ನೋಡಲಿಲ್ಲ. ಕಾಲಯವನ ಯಾರು ಅಂದರೆ, ತಪ್ಪು ತಿಳ್ಕೊಂಡಿರುತ್ತೇನೆ ಅಂದರೆ ಗರ್ಗಾಚಾರ ಮಗ ಅಂತ. ಗರ್ಗಾಚಾರ ಮಗನಲ್ಲ ಕಾಲಯವನ, ಗರ್ಗ ಗೋತ್ರೀಯನಾಗಿರತಕ್ಕಂಥ, ಗರ್ಗಾಚಾರ್ಯರ ಗೋತ್ರದಲ್ಲಿ ಬಂದಿರತಕ್ಕಂಥ ಶೈಶಿರಾಯಣ ಅಂತ ಒಬ್ಬ ಆತ. ಆತ ಪುರೋಹಿತ, ಯಾದವರ ಪುರೋಹಿತ. ತುಂಬ ವರ್ಷಗಳ ಕಾಲ ರುದ್ರದೇವರ ತಪಸ್ಸು ಮಾಡಲಿಕ್ಕೆ ಹೋಗಿದ್ದ. ಬಂದ ಮೇಲೆ ಆತನ ನೋಡಿ ಚೂರು ಅಪಮಾನ ಮಾಡುತ್ತಾರೆ ಯಾದವರು. ಅದಕ್ಕೆ ಸಿಟ್ಟಿನಿಂದ, ಅಂದರೆ ನೀನು ಗಂಡಸೇ ಅಲ್ಲ ಅಂತ ಅಪಮಾನ ಮಾಡಿದಾಗ, ಒಬ್ಬ ಅಪ್ಸರಶಾಸ್ತ್ರಿ ಗೋಪಿಕೆಯ ರೂಪದಲ್ಲಿ ಬಂದು ಅವನ ವೀರ್ಯವನ್ನು ಧಾರಣೆ ಮಾಡಿ ಮಗುವನ್ನು ಹಡೆದು ಬಿಟ್ಟು ಹೋಗ್ತಾಳೆ. ಆ ಮಗು ಯವನನಿಗೆ ಸಿಗುತ್ತೆ, ಅವನೇ ಕಾಲಯವನ. ಅವನಿಗೆ ಹುಟ್ಟಿದಾಗಲಿಂದ ಯಾದವರ ಮೇಲೆ ಸಿಟ್ಟು, ಕೃಷ್ಣನನ್ನು ಕೊಲ್ಲಬೇಕೆಂಬ ಭೀಕರವಾದ ಉತ್ಕಟವಾದ ಇಚ್ಛಾ, ಇವೆಲ್ಲವೂ ಅವನಲ್ಲಿ ಹುಟ್ಟಾಕಿತ್ತು. ಆ ಶೈಶಿರಾಯಣನ ಮಗನೇ ಅವ, ಅಷ್ಟೇ ಹೊರತು ಗರ್ಗಾಚಾರ ಮಗ ಅಲ್ಲ, ಗರ್ಗ ಗೋತ್ರೀಯನಾದವನ ಮಗ. ಆ ಕಾಲಯವನ ಅವನು ಕೃಷ್ಣನ ಒಳ್ಳೆ ಇಲ್ಲ, ಸಂಹಾರ ಮಾಡಬೇಕು ಅಂತ ಇಚ್ಛ, ಮತ್ತೆ ಹೇಗೆ ಅವನು ಕೊಲ್ಲಬೇಕು? ಅದಕ್ಕೆ ಕೃಷ್ಣ ಹೇಗಿರ್ತಾನೆ ಅಂತ ಎಲ್ಲರನ್ನ ಕೇಳ್ತಾ ಇದ್ದ. ಅಲ್ಲೂ ದೇವರ ಪರಿಚಯ ಮಾಡಿಕೊಡಬೇಕಾದ್ರೆ ಒಬ್ಬರೇ ವ್ಯಕ್ತಿಗಳು ಬೇಕು. ನಾರದರು ಬಂದ, ಅವನಿಗೂ ಎದುರಿಗೆ ಹೋದರು. ಅವ ಕೇಳ್ತಾನೆ, ಏ ಬ್ರಾಹ್ಮಣ, ಕೃಷ್ಣ ಹೇಗಿರ್ತಾನೆ ಗೊತ್ತಾ ನನಗೆ? ಎಷ್ಟು ಸುಂದರವಾದ ಪರಿಚಯ ಮಾಡಿಕೊಡ್ತಾರೆ ನಾರದರು. ನೀನು ಗಂಡಸ್ತಾನೆ? ಹೌದು. ಹಾಗಾದರೆ ನೀನು ಯಾರಾದರೂ ಗಂಡಸರನ್ನು ನೋಡಿ ಅಪ್ಪಾ ಅಂತ, ಆ ಸೌಂದರ್ಯವನ್ನು ನೋಡಿ ಬೆರಗಾಗಿದ್ದೀಯಾ? ಇಲ್ಲ, ಅಂಥದ್ದೇನು ನೋಡಿಲ್ಲ ನಾನು. ಹೌದಾ? ನಿನಗೆ ಯಾರನ್ನು ನೋಡಿದರೆ, ಆ ಯಾರ ಸೌಂದರ್ಯ ನೋಡಿದಾಗ ಬೆಚ್ಚಿ ಬೀಳುತ್ತೀಯೋ, ನೀನೇ ನಿನಗೆ ಗೊತ್ತಿಲ್ಲದೇನೆ ಮೆಚ್ಚಿಕೊಳ್ಳುತ್ತೀಯೋ, ಅದೇ ಕೃಷ್ಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಪ್ಪಿರ್ತಾನೋ ನೋಡಲಿಕ್ಕೆ, ಚೆನ್ನಾಗಿರ್ತಾನೆ. ಅಷ್ಟೇ ಅಲ್ಲ, ನಾಲ್ಕು ಬಾಹುಗಳಿರುತ್ತೆ, ನಿಮಗೆಲ್ಲ ಎರಡೆರಡೇ ಕೈಗಳು, ಅವನಿಗೆ ನಾಲ್ಕು ಕೈ. ಶಂಖ ಚಕ್ರಗಳ ಧಾರಣೆ ಮಾಡಿರ್ತಾನೆ, ಸುಂದರನಾಗಿರ್ತಾನೆ. ಹೋಗು. ನೋಡ್ತಾ ಇದ್ದಾನವ ಮಥುರಾ ಪಟ್ಟಣದಿಂದ ಯಾರಾದರೂ ಹೊರಗೆ ಬರ್ತಾರ? ಯಾರೂ ಇಲ್ಲ, ಒಳಗೆ ಎಲ್ಲರೂ ದ್ವಾರಕೆಗೆ ಹೋಗಿದ್ದಾರೆ. ಕೃಷ್ಣ ಮಾತ್ರ ಇರೋದು, ಕೃಷ್ಣ ಮಾತ್ರ ಹೊರಗೆ ಬಂದ. ಬರ್ತಾ ಇದ್ದರೆ ನೋಡ್ತಾನೆ, ಯಾರಿದು ಅಂತ ಪರಿಚಯ ಅವನ ಬಾಯಿಂದ. ದರ್ಶನೀಯತಮಂ ಶ್ಯಾಮಂ, ನೋಡಲಿಕ್ಕೆ ನೋಡಬೇಕಾದ ಸೌಂದರ್ಯದಲ್ಲಿ ಟಾಪ್ ಪಿಚ್ ಇವ. ಯಾರಿಗೆ ಕಾಳಯ್ಯವನ ತಲೆಗೆ ಬರ್ತಾ ಇದೆ, ಯಪ್ಪ ಎಷ್ಟು ಚೆನ್ನಾಗಿದ್ದಾನಿವ. ಅಷ್ಟೇ ಅಲ್ಲ, ಚತುರ್ಭುಜ ನೀಲಿ ಬಣ್ಣ, ಬಹಳ ಚೆನ್ನಾಗಿದ್ದಾನೆ ನೋಡಿದ. ಆದರೆ ಅವನು ಚೆಂದಾಗಿರುವಿಕೆ ಭಕ್ತಿ ಬರಲಿಲ್ಲ ಅವನಿಗೆ, ಇನ್ನಷ್ಟು ಅವನು ಕೊಲ್ಲಬೇಕು ಅಂತ ಆಸೆ ಬಂತು. ದುಷ್ಟರಿಗೆ ಅದೇ ಸ್ವಭಾವ ತಾನೆ. ಕೃಷ್ಣ ನೋಡಿದ, ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡ್ಲಿಕ್ಕೆ ಶುರು ಮಾಡಿದರೆ ಅವನು ಸೈನ್ಯವನ್ನು ನಿಲ್ಲಿಸಿ ತಾನು ಓಡ್ತಾ ಬಂದ. ಕೊನೆಗೆ ಮುಚುಕುಂದ ರಾಜ ಮಲಗಿದಂಥ ಒಂದು ಗುಹೆಗೆ ಕೃಷ್ಣ ಬದರಿಗೆ ವಿಷಯದಿಂದ ಗುಹೆಗೆ ಬರ್ತಾ ಇದ್ದಾನೆ ಕೃಷ್ಣ. ಇವನು ಬಂದ ಕಾಲಯವನ. ಕೃಷ್ಣ ಅಲ್ಲಿ ಮಲಗಿದಂಥ ಮುಚುಕುಂದ ಮಹಾರಾಜನಿಗೆ ವಿಶೇಷವಾಗಿ ತನ್ನ ಆಭರಣಗಳನ್ನು ವಸ್ತ್ರವನ್ನು ಹಾಕಿದ. ಬಂದ ಕಾಲಯವನ ನೋಡಿದ, ಆ ಆಭರಣ ವಸ್ತ್ರ ಗುರ್ತು ಹಿಡಿದ. ಓಹ್, ಕೃಷ್ಣನೇ ಮಲಗಿದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಕಾಲಿಲಿ ಒದ್ದ. ಒದ್ದ ಕೂಡಲೇ ಎದ್ದ. ಯಾರು ಮುಚ್ಕೊಂಡ ಮಹಾರಾಜ ಕಣ್ಣು ತೆಗೆದು ನೋಡುತ್ತಾನೆ ಸಿಟ್ಟಿನಿಂದ, ಯಾರನ್ನ ನಾವು ಒದ್ದದ್ದು ಅಂತ ನೋಡಿದ ಕೂಡಲೇ ಅವನು ಬೂದಿಯಾಗಿ ಬೀಳುತ್ತಾ ಇದ್ದಾನೆ. ಅನುಗ್ರಹ ಮಾಡಿದ ಕೃಷ್ಣ, ಚೆನ್ನಾಗಿದೆ ಅಲ್ಲಿ. ಕೃಷ್ಣನ್ ನೋಡುತ್ತಾನೆ, ನೋಡಿದಾಗ ಎಷ್ಟೋ ರೂಪಗಳೈತನದ್ದು, ಈ ರೂಪ ನೋಡಲಿಲ್ಲ ಅಂತ. ಆ ಪಾದಗಳ ಕಡೆ ನೋಡ್ತಾನೆ, ಎಳೇ ಪಾದ ಕೃಷ್ಣಂದು. ಏಟು ಕೊಟ್ರಿ ಅಂಥದ್ದೇ, ಆದರೆ ಪಾದ ಎಳೇ ಪಾದ, ಕಾಲಿಗೆ ಚಪ್ಪಲಿ ಇಲ್ಲ. ಹೇಳ್ತಾನೆ, ಆ ಕಾಲು ನೋಡಿದ್ರೆ ಅಷ್ಟು ಸುನ್ನಿತವಾಗಿದೆ, ಸುಕುಮಾರವಾಗಿದೆ. ಈ ಕಥಂ ವಿಚರಿಸಿ ಉರುಕಂಠಕ್ಕೆ, ಈ ಮುಳ್ಳುಗಳು ಕಳ್ಳುಗಳು ತುಂಬ ಇದೆ ಇಲ್ಲಿ, ಇಂಥ ಜಾಗದಲ್ಲಿ ಹೇಗೆ ತಿರುಗಾಡ್ತಾ ಇದ್ದಿ ಮಹಾರಾಯ ನೀನು, ನಿನ್ನ ಕಾಲಿಂದ ಅಂತ. ಆ ಕಾಲು ನೋಡಿ ಆಶ್ಚರ್ಯ ಪಡ್ತಾನೆ, ಅವನ ಮುಖ ನೋಡಿ ಆಶ್ಚರ್ಯ ಪಡ್ತಾನೆ, ಎಷ್ಟು ಸುಂದರನಾಗಿದ್ದೀಯ. ಆವಾಗ ದೇವ ಪರಿಚಯ ಮಾಡಿಕೊಡುತ್ತಾನೆ, ನಾನೇ ದೇವ, ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಅನುಗ್ರಹ ಮಾಡಿ, ಅಚಂಚಲವಾದ ಭಕ್ತಿಯನ್ನು ದೇವರೇ ಅನುಗ್ರಹ ಮಾಡ್ತಾರೆ ಆತನಿಗೆ. ಆತ ಗಂಧಮಾಧನ ಪರ್ವತಕ್ಕೆ ಹೊರಟು ಹೋಗ್ತಾನೆ ತಪಸ್ಸು. ನಂತರ ಬರತಕ್ಕಂಥ ಕೃಷ್ಣ ಕಾಲಯವನ ಸಂಪತ್ತನ್ನೆಲ್ಲ ಹಿಡ್ಕೊಂಡು ಬರುವಾಗ ಬಂದವನೇ ಜರಾಸಂಧ. ಈ ಸಲ ಮಾತ್ರ ಕೃಷ್ಣ ಯುದ್ಧ ಮಾಡಲಿಲ್ಲ. ಕೃಷ್ಣ ಬಲರಾಮರಿಬ್ಬರು ಓಡ್ಲಿಕ್ಕೆ ಶುರು ಮಾಡ್ತಾರೆ, ಅವರಿಗೆ ಭ್ರಾಂತಿ ಕೊಡಲಿಕ್ಕಾಗಿ. ಅದಕ್ಕೆ ಈಗಲೂ ಕೃಷ್ಣನಿಗೆ ಅಲ್ಲಿ ಉತ್ತರಾದಿಕಡಿಯಲ್ಲಿ ಒಂದು ಹೆಸರು, ರಣಛೋಡ್ ಅಂತ. ಅಂದರೆ ರಣರಂಗವನ್ನು ಬಿಟ್ಟು ಓಡಿ ಹೋದವ ಅಂತ. ಅಲ್ಲೂ ನೋಡಿ, ರಣಛೋಡ್ ಕಿ ಜೈ ಅಂತ, ರಣಛೋಡ್ ಕಿ ಮಂದಿರ್ ಅಂತ ಹಾಕ್ತಾರಲ್ಲಿ ಕೃಷ್ಣನ ಮೇಲೆ. ಆ ರೀತಿಯಲ್ಲಿ ಓಡಿ ಹೋದಂಥ ಕೃಷ್ಣ ಗೋಮಂತ ಪರ್ವತವರೆಗೂ ಕರ್ಕೊಂಡು ಹೋಗ್ತಾರೆ. ಆ ಹೋಗೋದ್ರೊಡಗೆ ಎಲ್ಲ ಸತ್ತು ಹೋಗ್ತಾರೆ ಅವರು. ನಂತರ ಪರ್ವತದಲ್ಲಿ ಬಚ್ಚಿಟ್ಟುಕೊಂಡರೆ ಇವರು ಪರ್ವತಕ್ಕೆ ಬೆಂಕಿ ಹಾಕಿ ಹಿಂದಕ್ಕೆ ಹೋಗ್ತಾರೆ. ಅವರು ಹಾರಿ ಸಮುದ್ರಕ್ಕೆ ಮತ್ತು ತಿರುಗಿ ಬರ್ತಾರೆ ಅವರು. ಒಟ್ಟಾರೆ ಕೃಷ್ಣ ಸೋತು ಹೋದ, ಸುಟ್ಟು ಹೋದ ಅಂತ ತಲೆಯಲ್ಲಿತ್ತು, ತಿರುಗಾ ಕೃಷ್ಣ ಬರ್ತಾನೆ. ಇಂಥ ಸಂದರ್ಭದಲ್ಲಿ ರೇವತ ಮಹಾರಾಜ ತನ್ನ ಮಗಳಾದಂಥ ರೇವತಿಯನ್ನು ಆಕೆಗೆ ಮದುವೆ ಮಾಡಲಿಕ್ಕೆ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು, ತನ್ನ ರಾಜ್ಯದಲ್ಲಿ ಒಳ್ಳೆ ಹುಡುಗ ಬೇಕು ಅಂತ ಬ್ರಹ್ಮದೇವರನ್ನ ಕೇಳಲಿಕ್ಕೆ ಹೋಗಿ ಸ್ವಲ್ಪ ಹೊತ್ತಿದ್ದು ನಂತರ ಕೇಳಿದರೆ, ಅಯ್ಯ ಈ ಸ್ವಲ್ಪ ಹೊತ್ತಿನಲ್ಲಿ ಯುಗಗಳೇ ಹೋಗಿಬಿಟ್ಟವೆ, ನಿನ್ನ ರಾಜ್ಯವೇ ಹೋಗಿದೆ, ಆ ರಾಜ್ಯದ ಸ್ಥಾನದಲ್ಲಿ ಕುಶಸ್ಥಲಿ, ಅಲ್ಲಿ ವಿಶೇಷವಾಗಿ ದ್ವಾರಾವತಿ ಇದೆ, ಆ ದ್ವಾರಕಾ ಪಟ್ಟಣದಲ್ಲಿ ಬಲರಾಮನಿದ್ದಾನೆ, ಬಲರಾಮನಿಗೆ ಕೊಡು ಅಂತ. ಯಾವ ಯುಗದ ಕನ್ಯಾ, ಯಾವ ಯುಗದ ಹುಡುಗ, ಇಬ್ಬರು ಗಂಟಾಕ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಪತ್ರ ಬರ್ತಾ ಇದೆ ರುಕ್ಮಿಣಿ ದೇವಿಯಿಂದ. ಶಿಶುಪಾಲಾದಿಗಳೆಲ್ಲ ಸೇರಿಕೊಂಡು ರುಕ್ಮಿ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಿತಾರ್ಥವನ್ನೇ ಮಾಡಿಬಿಟ್ಟರೆ ಕೃಷ್ಣನಿಗೆ ಪತ್ರವೂ ಬರೆಯದೇ ಇದ್ದರೆ ರುಕ್ಮಿಣೀ ದೇವಿಯೇ ಬ್ರಾಹ್ಮಣನ ಕೈಲಿ ಪತ್ರವನ್ನು ಕೊಟ್ಟು ಕಳಿಸ್ತಾ ಇದ್ದಾಳೆ. ಬ್ರಾಹ್ಮಣನಿಗೆ ಸನ್ಮಾನಾದಿಗಳೆಲ್ಲವನ್ನು ಮಾಡಿ ಕೃಷ್ಣ ಏನು ಪತ್ರ ಅಂತ ಬ್ರಾಹ್ಮಣನನ್ನೇ ಓದು ಅಂತ ಹೇಳಿದ. ಯಾರು ಯಾರಿಗೆ ಬರೆದು ಪತ್ರ? ಸಾಮಾನ್ಯವಾಗಿ ಏನು ಪ್ರೇಮ ಪತ್ರ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆಯಲ್ಲ, ಆ ಹೆಸರನ್ನು ಆ ಪತ್ರಕ್ಕೆ ಹಚ್ಚುವ ಪ್ರಯತ್ನ ನಡೀತಾ ಇರುತ್ತೆ. ಮೊದಲು ಬಾರಿ ರುಕ್ಮಿಣಿ ದೇವಿಯೇ ದೇವರಿಗೆ ಪ್ರೇಮ ಪತ್ರ ಬರೆದ್ಲು. ಲೋಕದಲ್ಲಿ ಪ್ರೇಮ ಪತ್ರ ಅಂಬುದು ಬರೆದದ್ದೇ ಫಸ್ಟ್ ಟೈಮ್, ಅದು ಲವ್ ಲೆಟರ್ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿದ್ದೆ ಅಲ್ಲಿ ಅಂತ ನಾನಾ ರೀತಿಯಲ್ಲಿ ಹೇಳೋದು ಚಾಲ್ತಿಯಲ್ಲಿರುತ್ತೆ. ಅದಕ್ಕೆ ಪ್ರೇಮ ಪತ್ರ ಬರೆದರೆ ಹೆಣ್ಣು ಮಕ್ಕಳು ಆ ಹುಡುಗ ಒಳಗೆ ಹೋಗಿ ಬಚ್ಚಿಟ್ಕೊಂಡು ಓದ್ತಾನ ಅಥವಾ ಪಬ್ಲಿಕ್ ಆಗಿ ಓದು ಅಂತ ಹೇಳ್ತಾನ? ಆ ಪತ್ರ ತೆಗೆದು ಬ್ರಾಹ್ಮಣನೇ ಕೊಟ್ಟು ನೀನೇ ಓದು ಅಂತ ಹೇಳಿದ ಕೃಷ್ಣ. ಯಾಕೆ ಅಂದರೆ ಅದು ಬರೆದದ್ದು ಹುಡುಗಿ ಅಲ್ಲ. ಯಾವ ಹುಡುಗಿ ಅಂದರೆ ಈತನ ಹೆಂಡತಿಯೇ. ಅನಾದಿ ದಂಪತಿಗಳು ಇಬ್ಬರು, ಇಬ್ಬರು ಅನಾದಿ ದಂಪತಿಗಳು. 80 ವರ್ಷದ ಹೆಂಗಸು, 80 ವರ್ಷದ ಗಂಡಸು, ಇಬ್ಬರು ಗಂಡ ಹೆಂಡತಿ. ಆಕೆ ಗಂಡನಿಗೆ ಪತ್ರ ಬರೆದರೆ ಅದು ಆ ಪತ್ರ ಪ್ರೇಮ ಪತ್ರ ಅಂತ ಆಗುತ್ತ? ಯಾರಾದರೂ ತಕ್ಕ ಹೆಸರಿಡ್ತಾರ? ಅದಕ್ಕೆ ಕೃಷ್ಣ, ನಮ್ಮಂಥ ಬುದ್ಧಿವಂತರೆಲ್ಲ ಇದಕ್ಕಿಂತ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಗೊತ್ತಿದ್ದೆ, ಬ್ರಾಹ್ಮಣನ ಕೈಲಿ ಕೊಟ್ಟು ನೀನೇ ಓದಯ್ಯ. ಏನಿದೆ ಅದರಲ್ಲಿ ಹೇಳ್ತಾರೆ, 4 ವೇದಗಳ ಸಾರ ಬರೆದದ್ದು ಪತ್ರ ನಂಗಲ್ಲ ನಿಮಗೆ. ದೇವರಲ್ಲಿ ಭಕ್ತಿ ಬರಬೇಕಾದ್ರೆ, ಪ್ರೀತಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾಳೆ ಆಕೆ. ಶುತ್ವ ಗುಣ, ಹೇ ಭುವನ ಸುಂದರ, ನಿನ್ನ ಗುಣಗಳನ್ನು ಕೇಳಿ 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 ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆಯ. ಇದು ನಮಗೆ ಕೊಟ್ಟ ಉತ್ತರ. ನಮಗೂ ದೇವರ ಮೇಲೆ ಪ್ರೀತಿ ಬರಬೇಕು. ಆ ಪ್ರೀತಿ ಬರಬೇಕಾದ್ರೆ ದೇವರ ಉಪಕಾರ ಸದಾ ನೆನೆಯಬೇಕು. ಅದೊಂದು ಮಾಡಲ್ಲ, ಅದಕ್ಕೆ ಪ್ರೀತಿ ಬರಲ್ಲ. ನನ್ನನ್ನು ಈ ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಕರ್ಕೊಂಡು ಹೋಗು. ಇಲ್ಲದಿದ್ದರೆ ವ್ರತಕೃಶ, ವ್ರತವನ್ನು ಮಾಡಿ ಕೃಶಳಾಗಿ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳಿದಾಗ ಕೃಷ್ಣ ಪತ್ರವನ್ನು ಬರೆದು, ಪತ್ರದ ಹಿಂದೆ ಬರೆದು ಬರ್ತಾ ಇದ್ದೇನೆ ಅಂತ ಆ ಬ್ರಾಹ್ಮಣನ ಕೈ ಕುಲುಕಿದ. ಆ ಕೈಯೇ 2 ತಿಂಗಳ ಪರ್ಯಾಯವನ್ನು 2 ವರ್ಷದ ಪರ್ಯಾಯ ಮಾಡಿ ಜಗತ್ ಪ್ರಸಿದ್ಧವಾದಂಥ ನಮ್ಮ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರ ಕೈಯದು, ಅವರೇ ಅಲ್ಲಿ ಬಂದದ್ದು. ನಂತರ ಕೃಷ್ಣ ಬಂದ, ಅದರಲ್ಲಿ ಹೇಳ್ತಾಳೆ ನಮ್ಮವರನ್ನು ಕೊಲ್ಲಬೇಕಾದ ಅವಶ್ಯಕತೆ ಇಲ್ಲ. ಕೃಷ್ಣ, ಅಯ್ಯೋ ನಿಮ್ಮವರನ್ನು ಕೊಲ್ಲಬೇಕಲ್ಲ ಅಂದರೆ ಬೇಕಾಗಿಲ್ಲ, ನಾನೇ ಹೊರಗೆ ಬರುತ್ತೇನೆ ದುರ್ಗಾ ಪೂಜೆಗೆ, ಅವ ಕರ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಹಾಗೇ ಎಲ್ಲ ಆಯಿತು. ಕೃಷ್ಣ ಹೊರಗೆ ಬಿಡಿದು ಗೃಹದಲ್ಲಿದ್ದ ಉಪವನದಲ್ಲಿ ಆಕೆ ಪೂಜೆಗೆ ಆಗಿದ್ದು ದುರ್ಗಾದೇವಿ ಹತ್ರ ಬಂದರೆ ಬಂದ, ಕರ್ಕೊಂಡು ಹೊರಟೇ ಬಿಟ್ಟ. ಎಲ್ಲರೂ ಇದ್ದಾರೆ, ತಲೆಯೇ ಕೆಲಸ ಮಾಡ್ತಾ ಇಲ್ಲ ಯಾರಿಗೂ. ನಂತರ ಎಲ್ಲರಿಗೂ ಎಚ್ಚರಾಗಿ ಅಯ್ಯೋ ಕೃಷ್ಣ ಅಂತಾರೆ, ಕರ್ಕೊಂಡು ಹೋಗಿ ಆಯಿತು. ರುಕ್ಮಿ ಅಡ್ಡ ಬಂದ, ಅವನನ್ನು ಅವಮಾನ ಮಾಡಿ ಕಳಿಸಿಕೊಟ್ಟ. ಬಲರಾಮ ದೇವರು ಬಂದರು, ವಿಶೇಷವಾಗಿ ಕೃಷ್ಣನಿಗೆ ಮದುವೆ ಮಾಡಿಸ್ತಾ ಇದ್ದಾರೆ. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವಮಯ ಸಹ ಅಂತ. ಭಕುತರಿಗಾಗಿ ಮದುವೆ ಹಲುಬಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತ ಹೇಳ್ತಾರೆ ಅಂಥ ಸ್ವಾಮಿ ವಿಶೇಷವಾಗಿ ಮದುವೆ ಮಾಡಿಕೊಂಡ. ಸಾಕಾಗಿಲ್ಲ, ಅಷ್ಟ ಮಹಿಷಿಯರನ್ನ ಮದುವೆ ಮಾಡಿಕೊಂಡ, ಅದು ಸಾಕಾಗಿಲ್ಲ. ಇಂದ್ರದೇವರ ಪತ್ರದ ವಾರ್ತೆಗೆ ನರಕಾಸುರನ ತೊಂದರೆ ಜಾಸ್ತಿ ಆಗಿದೆ ಅಂದರೆ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗಿ ನರಕಾಸುರನ ಸಂಹಾರ ಮಾಡಿ ಅಲ್ಲಿರತಕ್ಕಂಥ 16,000 ಜನರನ್ನು ತಾನು ಮದುವೆ ಮಾಡಿಕೊಂಡ. ಒಟ್ಟಾರೆ 16,108 ಜನರನ್ನು ತಾನು ವಿಶೇಷವಾಗಿ ಮದುವೆ ಮಾಡಿಕೊಂಡ ಮೇಲೆ ನಂತರ ಸ್ವರ್ಗಕ್ಕೆ ಹೋಗಿ ಅದಿತಿ ದೇವಿಯ ಕುಂಡಲಗಳನ್ನು ಕೊಟ್ಟು, ನಂತರ ಪಾರಿಜಾತ ವೃಕ್ಷವನ್ನು ತರುವ ನೆಪದಲ್ಲಿ ಇಂದ್ರದೇವರ ಗರ್ವಭಂಗವನ್ನು ಮಾಡಿ ಆ ವೃಕ್ಷವನ್ನು ತರ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣನಿಗೆ ಪತ್ರ ಬರ್ತಾ ಇದೆ. ರಾಜರೆಲ್ಲರೂ ಸೇರಿ ಕಳಿಸಿದಂಥ ಪತ್ರ. ಈ ಜರಾಸಂಧ ಎಲ್ಲ ರಾಜರನ್ನು ಕಟ್ಟಿಹಾಕಿ ಅನ್ನ ನೀರು ಇಲ್ಲದೇವರನ್ನು ಸೆರೆಯಲ್ಲಿಟ್ಟು ರುದ್ರದೇವರ ಯಾಗದಲ್ಲಿ ಬಲಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ ಅಂದಾಗ ಉದ್ಧವ ಹೇಳುತ್ತಾನೆ, ಈ ಜರಾಸಂಧ ಭೀಮನ ಕೈಲಿ ಸಂಹಾರ ಆಗಬೇಕು ಅಂದಾಗ ಅದಕ್ಕಾಗಿ ಕೃಷ್ಣ ಹೊರಟು ಹಸ್ತಿನಾಪುರದಲ್ಲಿ ವಿಶೇಷವಾಗಿ ಧರ್ಮರಾಜನಿಂದ ರಾಜಸೂಯ ಯಾಗವನ್ನು ಮಾಡಿಸಿ ಆ ಸಂದರ್ಭದಲ್ಲಿ ಭೀಮಾರ್ಜುನನ್ನು ಕರ್ಕೊಂಡು ಹೋಗಿ ಅವನ ಸಂಹಾರ ಮಾಡಿಸಿ ಜರಾಸಂಧನನ್ನು ರಾಜರನ್ನೆಲ್ಲ ಬಿಡುಗಡೆ ಮಾಡಿ ಅನುಗ್ರಹ ಮಾಡಿದಂಥ ಕೃಷ್ಣ ಅವರವರ ಮನೆಗಳಿಗೆಲ್ಲ ಸನ್ಮಾನದಿಂದ ಕಳಿಸಿಕೊಟ್ಟ. ಯುದ್ಧವನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ರಾಜರನ್ನೆಲ್ಲ ಸೋಲಿಸಿ ಜರಾಸಂಧನ ಪಕ್ಷಿಯರವರನ್ನು ರಾಜಸೂಯಾಗವನ್ನು ಚೆನ್ನಾಗಿ ನಡೆಸಿಕೊಟ್ಟ. ರಾಜಸೂಯಾಗದ ಸಂದರ್ಭದಲ್ಲಿ ವಿಶೇಷವಾಗಿ ಕಪ್ಪ ಕಾಣಿಕೆಗಳನ್ನು ಎಣಿಸುವ ಕಾರ್ಯ ದುರ್ಯೋಧನನಿಗೆ ಕೊಟ್ಟು ಹೊಟ್ಟೆಯಲ್ಲಿ ಕಿಚ್ಚಿಟ್ಟ. ದ್ರೌಪದಿ ದೇವಿ ಭೀಮಸೇನ ದೇವರಿಂದ ನಗುವಂತೆ ಮಾಡಿ ಅಪಹಾಸ್ಯ ಮಾಡಿ ಯುದ್ಧಕ್ಕೆ ಬೆಂಕಿ ಇಟ್ಟ. ಯುದ್ಧವೆಂಬ ಬೆಂಕಿಯನ್ನು ಇಟ್ಟು ಆ ಯುದ್ಧದಲ್ಲಿ ಎಲ್ಲರನ್ನ ಕತ್ತರಿಸಿ ಹಾಕಿದ ಸ್ವಾಮಿ. ವಿಶೇಷವಾಗಿ ಯಮುನಾ ದಡದಲ್ಲಿ ತಾನು ಯಾಗಕ್ಕೆ ಕೂತ ಅಂತ ಹೇಳ್ತಾ ಬರ್ತಾನೆ. ಇಂಥ ದೇವರ ಜೊತೆಗೇ ಇದ್ದು ಅನುಗ್ರಹ ಮಾಡತಕ್ಕಂಥ ಬಲರಾಮ ದೇವರ ಚರಿತ್ರೆಯನ್ನು ಮತ್ತು ಹೇಳ್ತಾರೆ. ಬಲರಾಮ ದೇವರು ಯುದ್ಧಕ್ಕೆ ನಿಂತ ಎರಡು ಪಕ್ಷದವರು ನನ್ನವರೇ, ನಾನು ಯಾರ ಕಡೆ ನಿಲ್ಲಲ್ಲ ಅಂತ ಹೇಳಿ ತೀರ್ಥಯಾತ್ರೆಗೆ ಹೋಗಿ ತಿರುಗಿ ಬರ್ತಾ, ಆ ತೀರ್ಥಯಾತ್ರೆಯಲ್ಲಿ ಬಲ್ವರನನ್ನು ವಿವಿಧನನ್ನು ಸಂಹಾರ ಮಾಡಿದಂಥ ಅವರು ಆ ತೀರ್ಥಯಾತ್ರೆಯನ್ನು ಪೂರ್ಣ ಮಾಡಿಕೊಂಡು ಕೊನೆಗೆ ಬರುವಾಗ ಭೀಮ ದುರ್ಯೋಧನ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರು ಮಾಡಿದ್ದು ಚೂರು ಅನ್ಯಾಯ ಅಂತ ಸಿಟ್ಟಿನಿಂದ ಹೊರಟು ಹೋದರೆ ದೇವರು ಸಮಾಧಾನ ಮಾಡುತ್ತಾರೆ ಅವರನ್ನು. ನಂತರ ದುರ್ಯೋಧನಾದಿಗಳ ಸಂಹಾರ ಮಾಡಿಸಿ ಕೃಷ್ಣ ಯಾಗವನ್ನು ಮಾಡುತ್ತಾ, ಆ ಯಾಗ ಪೂರ್ಣ ಮಾಡುವಾಗ ಪೂರ್ಣಾಹುತಿ ಕಾಲಕ್ಕೆ ಬಂತು ಪ್ರಶ್ನೆಯ ದಂತವಕ್ರ ವಿದೂರಥ ದ್ವಾರಕೆ ಮೇಲೆ ದಾಳಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಕೃಷ್ಣ ಅವೃತ ಸ್ನಾನವನ್ನು ಮುಡಿಸಿ ಗರುಡವಾಹನನಾಗಿ ಹೊರಟು ದಂತವಕ್ರನನ್ನು ವಿದೂರಥನನ್ನು ಸಂಹಾರ ಮಾಡ್ತಾ ಇದ್ದಾನೆ. ತದನಂತರ ಕೃಷ್ಣನ ವಿಶೇಷವಾಗಿರತಕ್ಕಂಥ ನಿತ್ಯ ಕ್ರಿಯೆಗಳನ್ನು ಆನ್ಹಿಕಗಳನ್ನು ವರ್ಣನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, 16108 ಜನರ ಜೊತೆಗೆ ಅಷ್ಟೂ ರೂಪಗಳಿಂದ ಎಲ್ಲರ ಮನೆಗಳಲ್ಲೂ ಇದ್ದು ಎಲ್ಲರನ್ನ ಸಂತೋಷಗೊಳಿಸಿದ ಆ ಭಗವಂತನ ವಿಚಿತ್ರವಾದ ರೂಪಗಳ ವಿನ್ಯಾಸವನ್ನು ನಾರದರು ಕಂಡು ಆನಂದದಿಂದ ಜಗತ್ತಿಗೆ ತೋರಿದರು. ಸ್ವಾಮಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಚೆನ್ನಾಗಿ ತೋರಿಕೊಟ್ಟು ಇಂಥ ಕೃಷ್ಣ ವಿಶೇಷವಾಗಿ ಆ ಪಿಂಡಾರಕ ಕ್ಷೇತ್ರದಲ್ಲಿರತಕ್ಕಂಥ ಋಷಿಮುನಿಗಳೆಲ್ಲರೂ ಬಂದರೆ ಸಾಂಬಾದಿಗಳಿಂದ ಸಾಂಬನಿಗೆ ಸ್ತ್ರೀವೇಷ ಹಾಕಿ ಈ ಹುಡುಗಿಗೆ ಯಾವ ಮಗು ಆಗುತ್ತೆ ಅಂತ ಕೇಳುವಂತೆ ಮಾಡಿದ. ಮುಸಲ ಹುಟ್ಟುತ್ತೆ ಅಂತ ಶಾಪ ಬರುವಂತೆ ಮಾಡಿ ಹುಟ್ಟಿದ ಮುಸಲವನ್ನು ಅರೆದು ಆ ಒನಕೆಯನ್ನು ಸಮುದ್ರಕ್ಕೆ ಹಾಕುವಂತೆ ಮಾಡಿದ. ಅದು ಪ್ರಭಾಸ ಕ್ಷೇತ್ರದಲ್ಲಿ ಏರಕಾ ಗಿಡಗಳಾಗಿ ಬೆಳೆದರೆ ಎಲ್ಲರನ್ನ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಅಲ್ಲಿ ಎಲ್ಲರ ಸಂಹಾರ ಆಗ್ತಾ ಇದೆ. ಅಷ್ಟರೊಳಗೆ ವಸುದೇವ ನಾರದರಿಂದ ವಿಶೇಷವಾಗಿ ಜಯಂತಿಯ ಉಪಾಖ್ಯಾನದ ಅದ್ಭುತ ತತ್ವಜ್ಞಾನದ ಭಾಗವತ ಧರ್ಮಗಳ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ನಂತರ ಕೃಷ್ಣನ ಹತ್ರ ಏಕಾಂತದಲ್ಲಿ ಬಂದಿರತಕ್ಕಂಥ ಉದ್ಧವ, ಕೃಷ್ಣ ನೀನಿನ್ನ ಹೊರಡಲಿಕ್ಕೆ ಸಿದ್ಧನಾಗ್ತಾ ಇದೀಯಾ ಅಂತ ಗೊತ್ತಾಗ್ತಾ ಇದೆ, ನಾನು ಬರ್ತೇನೆ ಅಂದಾಗ ಉದ್ಧವನಿಗೆ ತತ್ವಜ್ಞಾನದ ಉಪದೇಶ ಕೊಟ್ಟು ಮೈತ್ರಿಯರ ಜೊತೆಗೆ ಕಲಾಪ ಗ್ರಾಮಕ್ಕೆ ಕಳಿಸಿಕೊಟ್ಟಂತಹ ಕೃಷ್ಣ, ಜರಾನಾಮಕ ವ್ಯಾಧ ಬಿಟ್ಟ ಬಾಣಕ್ಕೆ ಗೌರವ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ತದನಂತರ ಒಂದು ಶರೀರ ಸೃಷ್ಟಿ ಮಾಡಿಬಿಟ್ಟು ತಾನು ಪರಂಧಾಮಕ್ಕೆ ಹೊರಟ ಬ್ರಹ್ಮರುದ್ರಾದಿಗಳಿಂದ ಸ್ತುತ್ಯನಾಗಿ ಅಂತ ಹೇಳ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಶುಕಮಹರ್ಷಿಗಳು ಭಾಗವತವನ್ನು, ಅದರಲ್ಲಿ ಈ ಕಲಿಯುಗದಲ್ಲಿ ಬರತಕ್ಕಂಥ ರಾಜರು ಏನೇನಾಗುತ್ತೆ ಎಲ್ಲವನ್ನ ವರ್ಣನೆ ಮಾಡಿದರು. ಕೃಷ್ಣನ ವಿಶೇಷವಾಗಿ ಭಗವಂತನ ಆಯುಧಗಳು, ಆಭರಣಗಳು, ಅದರ ರಹಸ್ಯಾದಿಗಳನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅವನ ಆಯುಧ, ಅವನ ಆಭರಣ, ಅವನ ಎಲ್ಲವೂ ಅವನೇ ಆಗಿದ್ದಾನೆ, ಬೇರೆ ಇಲ್ಲ ಅಂತ ಆ ಭಗವಂತನ ಪರಿಚಯವನ್ನು ಮಾಡಿಕೊಟ್ಟದ್ದೇ ದ್ವಾದಶ ಸ್ಕಂದದಲ್ಲಿ. ಕೊನೆಗೆ ಶುಕಾಚಾರ ಹೇಳ್ತಾರೆ, ಅಯ್ಯ ನಿನಗೆ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೇನೆ, ಇನ್ನೇನು ಬೇಕು? ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ್ದೆಲ್ಲ ಕೇಳಿದ್ದೇನೆ, ಕೇಳುವ ಕಾಲಕ್ಕೆ ಅನುಷ್ಠಾನಕ್ಕೆ ಇಟ್ಟಾಯಿತು, ಅಪ್ಪಣೆ ಕೊಟ್ಟರೆ ನಾನು ಶರೀರ ತ್ಯಾಗ ಮಾಡ್ತೇನೆ ಅಂತ ಹೇಳಿದಾಗ ಯೋಗ ಮಾರ್ಗದಿಂದ ಶರೀರವನ್ನು ತ್ಯಾಗ ಮಾಡೋದು, ತಕ್ಷಕ ಬಂದು ಕಚ್ಚೋದು ಒಂದೇ ಕ್ಷಣ ಆಯಿತು, ದುಂದುವಿಗಳು ಮೊಳಗುತ್ತಾ ಇವೆ. ಭಾಗವತ ಕೇಳಿದವರಿಗೆ ಸದ್ಗತಿ ಎಂಬುದು ಪ್ರತ್ಯಕ್ಷ ಸಿದ್ಧವಾದ ದೃಷ್ಟಾಂತ ಆಯಿತು. ಶುಕಾಚಾರ್ಯರು ಹೊರಟು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಈ ಕಥಾಭಾಗವನ್ನು ಕೇಳಿದ ಮೇಲೆ ನಮ್ಮ ವಂಶದವರೇ ಆಗಿರತಕ್ಕಂಥ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳಬೇಕು ಅಂದಾಗ ನರನಾರಾಯಣರ ಕುರಿತು ತಪಸ್ಸನ್ನು ಮಾಡಿ ಭಗವಂತ ದರ್ಶನ ಕೊಟ್ಟರೆ ಏನು ಬೇಕಯ್ಯ ಅಂತ ಕೇಳಿದರೆ, ನಿನ್ನ ನಾಮಚಿಂತನೆ ಮಾಡಿ ಮಾಡಿ ನನ್ನ ಮನಸ್ಸಿನಲ್ಲಿ ಬಯಕೆಗಳೆಲ್ಲ ಬತ್ತಿ ಹೋಗಿದೆಯಪ್ಪ, ನಿನ್ನ ದರ್ಶನಕ್ಕಾಗಿ ಮಾತ್ರ ಮಾಡಿದೆ ತಪಸ್ಸನ್ನು ಅಂತ ಹೇಳಿದಂಥ ಆ ಮಹಾನುಭಾವರು ಎದುರಿಗೆ ಪಾರ್ವತಿ ಪರಮೇಶ್ವರರು ಕಂಡಾಗ ಅನುಗ್ರಹ ಮಾಡಲಿಕ್ಕೆ, ವರ ಕೊಡಲಿಕ್ಕೆ ಬಂದರೆ ಏನು ವರ ಬೇಡಲಿ, ನನಗೇನು ಬಯಕೆ ಇಲ್ಲ ಅಂತ ಹೇಳಿದಾಗ ಪುರಾಣ ಪ್ರವರ್ತಕನಾಗು, ಕಲ್ಪಾಂತ ಆಯುಷ್ಯ ಬರಲಿ, ನಿನ್ನನ್ನು ನೆನೆದವರಿಗೆ ಆಯುಷ್ಯ ವೃದ್ಧಿಯಾಗಲಿ ಅಂತ ಅನುಗ್ರಹ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಇಂಥ ಭಾಗವತವನ್ನು ಪುನಃ ಮೊದಲಿಂದ ಹೇಳಿದ್ದನ್ನೆಲ್ಲ ಒಂದು ಸಲ ಆವರ್ತನ ಮಾಡಿ ಭಗವಂತನ ಗುಣಗಳನ್ನು ಕೊನೆಗೆ ಪೂರ್ಣಗೊಳಿಸ್ತಾ ಇದ್ದಾರೆ. ಉಪಚಿತ ನಮಶಕ್ತಿ, ತನ್ನದೇ ಆದ 9 ರೂಪಗಳಿಂದ, ಶಕ್ತಿ ರೂಪಗಳಿಂದ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಸ್ಥಿರಜಂಗಮ ಪಾಲನಾಯ, ಈ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿರತಕ್ಕಂಥ ಭಗವಂತ ಯಾರಿವ ಹೇಳ್ತಾರೆ, ಸುರ ಋಷಭಾಯ ನಮಸ್ಸನಾತನಾಯ, ದೇವಶ್ರೇಷ್ಠ ಎಲ್ಲರಿಗಿಂತ ವಿಲಕ್ಷಣನಾಗಿರ್ತಕ್ಕಂಥ ಸನಾತನ, ನಾದೇನ ಸಹ ವರ್ತತೆ ಇತಿ ಸನಾತನ, ಸನಾತನ ಅಂದರು, ಸನಾತನ ಏವ ಸನಾತನ, ಅದೇ ನಾದದಿಂದ ಕೂಡಿಕೊಂಡೇವಾಗು ಬರ್ತಾನೆ, ವೇದನಾದದಿಂದ ಜಗತ್ತನ್ನು ಪವಿತ್ರವನ್ನು ಮಾಡುತ್ತಾನೆ ಅಂತಹ ಶುದ್ಧನಾದ ಭಗವಂತನ ಸ್ತೋತ್ರ ಮಾಡಿ ಕೊನೆಗೊಳಿಸ್ತಾ ಇದ್ದಾರೆ. ಶುರುವಾಗಿದ್ದು ಜನ್ಮಾದ್ಯಸ್ಯತಃ ಅಂತ, ಕೊನೆಗೊಂಡದ್ದು ಸನಾತನಾಯ ಅಂತ, ಎರಡೂ ಸೇರಿಸಿದರೆ ಅಕ್ಷರಗಳನ್ನು ಜಯ ಅಂತಾಯಿತು. ಈ ಗ್ರಂಥದ ಹೆಸರೇ ಜಯ, ಗ್ರಂಥ ಕೇಳಿದವರಿಗೆ, ಹೇಳಿದವರಿಗೆ, ಹೇಳಿಸಿದವರಿಗೆ ಜಯ, ಗ್ರಂಥ ಪ್ರತಿಪಾದ್ಯ ಮೂರ್ತಿ ಭಗವಂತನ ಹೆಸರೇ ಜಯ ಅಂತ ಹೇಳ್ತಾರೆ. ಅಂಥ ಜಯನಾಮಕ ಭಗವಂತನ ಗ್ರಂಥವನ್ನು ಯಾರು ಹೇಳುತ್ತಾರೆ, ಯಾರು ಕೇಳುತ್ತಾರೆ, ಯಾರು ಹೇಳಿಸ್ತಾರೆ, ಯಾರ ಉದ್ದೇಶವಾಗಿ ಹೇಳುತ್ತಾರೆ, ಎಲ್ಲರಿಗೂ ದಿಗ್ವಿಜಯ ಆಗುತ್ತೆ ಅಂತ ಏನು ನಮ್ಮ ವಿಶೇಷವಾಗಿರತಕ್ಕಂಥ ವಾದಿರಾಜ ಮತ್ತು ಲಕ್ಷ್ಮಿಯವರು, ಅವರ ಅಳಿಯ ಕುಟುಂಬದವರು ಸೇರಿಕೊಂಡು ಅವರ ಮಗಳಿಗಾಗಿ ವಿಶೇಷವಾಗಿ ತುಂಬ ಒಳ್ಳೆ ಕೂಸು, ಎಲ್ಲರಿಗೂ ಬೇಕಾದ ಅಚ್ಚುಮೆಚ್ಚಿನ ಕೂಸಾಗಿದ್ದು ಎಲ್ಲರಿಗೂ ಬೇಕಾಗಿದ್ಲು ಅಂಥ ಹುಡುಗಿಯ ಒಂದು ಸದ್ಗತಿಗಾಗಿ ಭಗವಂತನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಾಗವತವನ್ನು ಹಮ್ಮಿಕೊಂಡ್ರು. ಈ ಭಾಗವತ ಪ್ರವಚನದಿಂದ ಆ ಹುಡುಗಿ ಅಂತರ್ಗತ ಭಗವಂತ ಬಿಂಬರು ಭಗವಂತ ಪ್ರೀತನಾಗಿ ಆ ಹುಡುಗಿಗೆ ಬೇಕಾದಂಥ ಏನೇನು ಸದ್ಗತಿ ಮತ್ತು ವಿಶೇಷವಾಗಿರತಕ್ಕಂಥ ಉನ್ನತವಾದಂತಹ ಸಾಧನ ಎಲ್ಲವನ್ನ ದಯಪಾಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಆ ಹುಡುಗಿಯನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಬಿಡಲ್ಲ, ತುಂಬ ಕಾಲ ಹಾಗೆ ಇರುತ್ತೆ. ಅವರಿಗೆ ಎಲ್ಲರಿಗೂ ಭಗವಂತ ಸಮಾಧಾನವನ್ನು ಕೊಟ್ಟು ಅಷ್ಟೇ ಒಂದು ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ಅವರೆಲ್ಲರಿಗೂ ಭಗವಂತ ದಯಪಾಲಿಸಲಿ ಅಂತ ಕೇಳಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.